ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋಧ್ಯಾಯ. ಹನ್ನೊಂದನೇ ಅಧ್ಯಾಯದ ತುದಿಯಲ್ಲಿ ಶ್ರೀಕೃಷ್ಣನು ಮತ್ತೆ ಮತ್ತೆ ಒತ್ತಿ ಹೇಳಿರುವನು, ಅರ್ಜುನ, ನೀನು ನೋಡಿದ ನನ್ನೀ ರೂಪವನ್ನು ನಿನ್ನ ಹೊರತು ಬೇರಾರೂ ನೋಡಿಲ್ಲ, ಮುಂದೆ ನೋಡಲೂ ಸಾಧ್ಯವೂ ಇಲ್ಲ. ನಾನು ತಪಸ್ಸಿನಿಂದ, ದಾನದಿಂದ, ಯಜ್ಞ ಯಾಗಾದಿಗಳಿಂದ, ಜಪದಿಂದ ಯಾವುದರಿಂದಲೂ ಕಾಣಲು ಸುಲಭವಿಲ್ಲ. ಆದರೆ ಅನನ್ಯ ಭಕ್ತಿಯಿಂದ, ನನ್ನನ್ನು ಬಿಟ್ಟು ಅನ್ಯತ್ರ ಭಕ್ತಿಯನ್ನು ಹರಿಯಗೊಡದೆ ತೈಲಧಾರೆಯಂತೆ ನನ್ನ ಚಿಂತನೆಯ ಮೂಲಕ ನೀನೀಗ ನೋಡಿದಂತೆಯೇ ನಾನು ಪ್ರತ್ಯಕ್ಷವಾಗಿ ಕಾಣಲು, ತತ್ವದ ಮೂಲಕ ತಿಳಿಯಲು ಅಥವಾ ಪ್ರವೇಶ ಪಡೆಯಲು, ಅಂದರೆ ನನ್ನನ್ನು ಸೇರಲು ಸುಲಭ. ಆದ್ದರಿಂದ ಅರ್ಜುನ, ನಿರಂತರವಾಗಿ ನನ್ನನ್ನೇ ಚಿಂತಿಸು, ನನ್ನ ಭಕ್ತನಾಗು. ಅಧ್ಯಾಯದ ಕೊನೆಯಲ್ಲಿ ಅವನೆಂದನು, ಅರ್ಜುನ, ನಾನು ನಿರ್ಧರಿಸಿದ ಕರ್ಮಗಳನ್ನು ಮಾಡು, ಮತ್ಪರಮಃ ನನ್ನಲ್ಲೇ ಪರಾಯಣವಾಗಿ ಮಾಡು. ಅನನ್ಯ ಭಕ್ತಿಯೊಂದೇ ಅವನನ್ನು ಪಡೆಯಲು ಮಾಧ್ಯಮ. ಅದಕ್ಕೆ ಅರ್ಜುನ ಮಾಡಿದ ಪ್ರಶ್ನೆ ಸಹಜವಾಗಿಯೇ ಇದೆ. ಕೆಲವು ಮಂದಿ ನಿನ್ನನ್ನು ಅವ್ಯಕ್ತ, ಅಕ್ಷರ ಎಂದು ಉಪಾಸನೆ ಮಾಡುವರು. ಮತ್ತೆ ಕೆಲವರು ನಿನ್ನನ್ನು ಸುಗುಣೋಪಾಸನೆಯಿಂದ ಆರಾಧಿಸುವರು. ಇವೆರಡರಲ್ಲಿ ಯಾವುದು ಶ್ರೇಷ್ಠ? ಈ ಪ್ರಶ್ನೆಯನ್ನು ಇಲ್ಲಿ ಅರ್ಜುನನು ಈಗಾಗಲೇ ಮೂರನೇ ಬಾರಿ ಎತ್ತಿರುವನು. ಮೂರನೇ ಅಧ್ಯಾಯದಲ್ಲಿ ಆತನು ಹೇಳಿದ್ದನು, ಭಗವಾನ್, ನಿಷ್ಕಾಮಕರ್ಮ ಯೋಗಕ್ಕಿಂತ ಸಾಂಖ್ಯಯೋಗವು ನನಗೆ ಹೆಚ್ಚು ಮಾನ್ಯವೆನಿಸಿದರೆ ನನ್ನನ್ನು ಭಯಂಕರವಾದ ಕರ್ಮಕ್ಕೆ ಏಕೆ ತಳ್ಳುತ್ತಿರುವಿರಿ? ಅದಕ್ಕೆ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನಿಷ್ಕಾಮಕರ್ಮ ಯೋಗವು ಸರಿ ಎನಿಸಲಿ ಅಥವಾ ಜ್ಞಾನ ಮಾರ್ಗವು ಚೆನ್ನಾಗಿ ಕಾಣಲಿ, ಎರಡೂ ದೃಷ್ಟಿಯಿಂದಲೂ ಕರ್ಮವನ್ನಂತೂ ಮಾಡಲೇಬೇಕು. ಇಷ್ಟಾಗಿಯೂ ಇಂದ್ರಿಯಗಳನ್ನು ಮನಸ್ಸಿನಿಂದ ಹಠಪೂರ್ವಕ ತಡೆದು ಮನಸ್ಸಿನಿಂದ ವಿಷಯಗಳನ್ನು ಸ್ಮರಿಸುವನೋ ಆತನು ಡಾಂಬಿಕ, ಜ್ಞಾನಿಯಲ್ಲ. ಆದ್ದರಿಂದ ಅರ್ಜುನ, ನೀನು ಕರ್ಮವನ್ನು ಮಾಡು. ಯಾವ ಕರ್ಮವನ್ನು ಮಾಡುವುದು? ನಿಯತಂ ಕುರು ಕರ್ಮತ್ವಂ, ನಿರ್ಧರಿಸಲ್ಪಟ್ಟ ಕರ್ಮವನ್ನು ಮಾಡು. ನಿರ್ಧಾರಿತ ಕರ್ಮ ಯಾವುದು? ಯಜ್ಞದ ಪ್ರಕ್ರಿಯೆಯೇ ಏಕಮಾತ್ರ ಕರ್ಮ. ಯಜ್ಞದ ವಿಧಿ, ಆರಾಧನೆ, ಚಿಂತನೆಗಳ ವಿಧಿ ವಿಶೇಷದಿಂದ ಪರಮದಲ್ಲಿ ಪ್ರವೇಶ ದೊರೆಯುವಂತಾಗುವುದು, ಇದೇ ಯಜ್ಞದ ವಿಧಿ. ನಿಷ್ಕಾಮಕರ್ಮಯೋಗದಿಂದಾಗಲಿ ಜ್ಞಾನ ಮಾರ್ಗದಿಂದಲೇ ಆಗಲಿ, ಎರಡರಲ್ಲೂ ಯಜ್ಞಾರ್ಥ ಕರ್ಮಗಳನ್ನು ಮಾಡಲೇಬೇಕೆಂದ ಮೇಲೆ ವ್ಯತ್ಯಾಸವೇನಿದೆ? ಭಕ್ತನಾದವನು ಕರ್ಮಗಳನ್ನು ಸಮರ್ಪಣೆ ಮಾಡಿ ಇಷ್ಟಕ್ಕೆ ಆಶ್ರಿತರಾಗಿ ಯಜ್ಞಾರ್ಥ ಕರ್ಮದಲ್ಲಿ ಪ್ರವೃತ್ತನಾಗುವನು. ಇನ್ನೊಬ್ಬ ಸಾಂಖ್ಯಯೋಗಿಯು ತನ್ನ ಶಕ್ತಿಯ ಅಳವಿಗೆ ತಕ್ಕಂತೆ ಅದೇ ಕರ್ಮದಲ್ಲಿ ಪ್ರವೃತ್ತನಾಗುವನು, ತುಂಬಾ ಶ್ರಮ ಪಡುವನು. ಐದನೇ ಅಧ್ಯಾಯದಲ್ಲಿ ಅರ್ಜುನನು ಪುನಃ ಪ್ರಶ್ನೆ ಮಾಡುವನು, ಭಗವಾನ್, ಒಮ್ಮೆ ನೀನು ಸಾಂಖ್ಯ ಮಾಧ್ಯಮದಿಂದ ಕರ್ಮ ಮಾಡುವಂತೆ ತಿಳಿಸುವೆ, ಮತ್ತೊಮ್ಮೆ ಸಮರ್ಪಣ ಮಾಧ್ಯಮದಿಂದ ನಿಷ್ಕಾಮ ಕರ್ಮಯೋಗವನ್ನು ಒಳ್ಳೆಯದೆನ್ನುವೆ, ಇವೆರಡರಲ್ಲಿ ಶ್ರೇಷ್ಠತರ ಯಾವುದು? ಈವರೆಗೆ ಅರ್ಜುನನಾಗಲೇ ಎರಡು ವಿಧಿಯಿಂದಲೂ ಕರ್ಮವು ಅನಿವಾರ್ಯ ಎಂದು ಅರ್ಥ ಮಾಡಿಕೊಂಡಿದ್ದನು. ಆದರೂ ಎರಡರಲ್ಲಿ ಶ್ರೇಷ್ಠತರವಾದುದನ್ನು ಆರಿಸಿಕೊಳ್ಳಬೇಕೆಂದು ಆತನ ಆಶಯ. ಶ್ರೀಕೃಷ್ಣನೆಂದನು, ಅರ್ಜುನ, ಎರಡು ದೃಷ್ಟಿಗಳಿಂದಲೂ ಕರ್ಮ ಮಾರ್ಗ ಪ್ರವೃತ್ತರಾದವರು ನನ್ನನ್ನೇ ಪಡೆಯುವರು. ಆದರೆ ಸಾಂಖ್ಯ ಮಾರ್ಗಕ್ಕಿಂತ ನಿಷ್ಕಾಮ ಕರ್ಮ ಮಾರ್ಗವು ಶ್ರೇಷ್ಠವಾದುದು. ನಿಷ್ಕಾಮ ಕರ್ಮ ಯೋಗವು ಅಭ್ಯಸಿಸಿದ ಹೊರತು ಯಾರೊಬ್ಬರೂ ಯೋಗಿಯೂ ಆಗಲಾರರು. ಸಾಂಖ್ಯಯೋಗವು ಕಠಿಣವಾದುದು, ಅದರಲ್ಲಿ ಕ್ಲಿಷ್ಟತೆಗಳು ಹೆಚ್ಚು. ಇಲ್ಲೀಗ ಮೂರನೇ ಬಾರಿ ಅರ್ಜುನನು ಮತ್ತದೇ ಪ್ರಶ್ನೆಯನ್ನು ಮುಂದಿಟ್ಟನು, ನಿನ್ನ ಮೇಲೆ ಅನನ್ಯ ಭಕ್ತಿ ಇಟ್ಟ ನಿನ್ನನ್ನು ಪಡೆಯಲಿಚ್ಛಿಸುವವರು, ಅವ್ಯಕ್ತ ಅಕ್ಷರದ ಉಪಾಸನೆಯಿಂದ ನಿನ್ನನ್ನು ಪಡೆಯಲಿಚ್ಛಿಸುವವರು, ಈ ಇಬ್ಬರಲ್ಲಿ ಶ್ರೇಷ್ಠರಾರು? ಅರ್ಜುನ ಉವಾಚ,
एवं सततयुक्ताये भक्तास्त्वां पर्युपासते ये चाप्यक्षरमो व्यक्तं तेषां के योगवित्तमा।
एवं ಈ ರೀತಿಯಲ್ಲಿ ಅಲ್ಲಿದ್ದರೆ ನೀನು ಈಗ ತಾನೇ ಯಾವ ಯಾವ ವಿಧಿಗಳನ್ನು ಹೇಳಿರುವೆಯೋ ಆಯಾ ವಿಧಿಗಳಿಗನುರೂಪವಾಗಿ ಅನನ್ಯ ಭಕ್ತಿಯೊಂದಿಗೆ ನಿನ್ನಲ್ಲಿ ಶರಣಾಗಿ ನಿರಂತರವೂ ನಿನ್ನಲ್ಲಿ ಸಮಾಯುಕ್ತನಾಗಿ ನಿನ್ನನ್ನು ವಿಹಿತವಾಗಿ ಉಪಾಸಿಸುವನೋ ಮತ್ತು ಇನ್ನೋರ್ವನು ನಿನ್ನಲ್ಲಿ ಶರಣಾಗದೆ ಸ್ವತಂತ್ರವಾಗಿ ತನ್ನ ಬಲದಿಂದ ತನ್ನ ಭರವಸೆಯಿಂದ ಅಕ್ಷಯ ಹಾಗೂ ಅವ್ಯಕ್ತ ಸ್ವರೂಪವನ್ನು ಉಪಾಸನೆ ಮಾಡುವನೋ ಈ ಎರಡೂ ಪ್ರಕಾರವಾದ ಭಕ್ತರಲ್ಲಿ ಅಧಿಕನು ಉತ್ತಮನು ಯೋಗವೆತ್ತನೂ ಯಾರು? ಅದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಶ್ರೀ ಭಗವಾನುವಾಚ,
ಮಯ್ಯಾವೇಶ್ಯಮನು ಯೇಮಾ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತ ತೇ ಮೇ ಯುಕ್ತತಮ ಮತ.
ಅರ್ಜುನ, ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರವೂ ನನ್ನಲ್ಲೇ ಸಂಯುಕ್ತರಾಗಿರುವ ಯಾವ ಭಕ್ತನು ಪರಮದೊಂದಿಗೆ ಸಂಬಂಧವಿರಿಸಿಕೊಂಡ ಶ್ರೇಷ್ಠವಾದ ಶ್ರದ್ಧೆಯುಳ್ಳವರಾಗಿ ನನ್ನನ್ನು ಆರಾಧಿಸುವರೋ ಅಂತಹ ಯೋಗಿಗಳಿಂದಲೂ ಮೇಲಾದ ಯೋಗಿಗಳು ನನಗೆ ಮಾನ್ಯರು, ಅಂದರೆ ಮಾನ್ಯತೆಯನ್ನು ನೀಡಲು ಅರ್ಹರಾದವರು.
ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇರತಾ.
ಯಾವ ಪುರುಷರು ಇಂದ್ರಿಯ ಸಮೂಹವನ್ನು ದೃಢವಾಗಿ ಹಿಡಿತದಲ್ಲಿರಿಸಿಕೊಂಡು ಮನಬುದ್ಧಿಗಳಿಂದ ಚಿಂತನೆ ಮಾಡುವುದನ್ನು ಮೀರಿ ಅದಕ್ಕಿಂತ ಮೇಲಾಗಿ ಸರ್ವವ್ಯಾಪಿಯೂ ಅವರ್ಣನೀಯ ಸ್ವರೂಪನೂ ಸದಾ ಏಕರಸದಲ್ಲಿರುವವನು ನಿತ್ಯನೂ ಅಚಲನೂ ಅವ್ಯಕ್ತನೂ ಆಕಾರಹಿತನೂ ಮತ್ತು ಅವಿನಾಶಿಯೂ ಆದ ಬ್ರಹ್ಮದಲ್ಲಿ ತಮ್ಮ ಉಪಾಸನೆಯನ್ನು ಬಲವಾಗಿ ನೆಟ್ಟು ಸಕಲ ಭೂತಗಳಿಗೆ ಒಳಿತಾಗಲೆಂಬ ಆಕಾಂಕ್ಷೆಯಿಂದ ಸಕಲರಲ್ಲೂ ಸಮತಾ ಭಾವವನ್ನು ತಾಳಿರುವ ಆ ಯೋಗಿಗಳು ಸಹ ನನ್ನನ್ನೇ ಸೇರುವರು. ಮೇಲೆ ಹೇಳಿದ ಬ್ರಹ್ಮನ ವೈಶಿಷ್ಟ್ಯಗಳು ನನಗೆ ಹೊರತಾದುದಲ್ಲ, ಆದರೆ
ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ.
ಅವ್ಯಕ್ತನಾದ ಪರಮಾತ್ಮನಲ್ಲಿ ಆಸಕ್ತರಾದ ಚಿತ್ತವುಳ್ಳ ಪುರುಷರ ಸಾಧನೆಯಲ್ಲಿ ಕ್ಲೇಶಗಳು ಹೆಚ್ಚು. ಏಕೆಂದರೆ ದೇಶಾಭಿಮಾನವುಳ್ಳವರು ಅವ್ಯಕ್ತದ ಮಾರ್ಗದಲ್ಲಿ ಬಹಳ ದುಃಖದಿಂದ ತೆರಳಬೇಕಾಗುವುದು. ದೇಹದ ಭಾವವಿದೆ ಎನ್ನುವವರಿಗೆ ಅವ್ಯಕ್ತದ ಪ್ರಾಪ್ತಿ ಬಹು ದುಷ್ಕರವಾದುದು. ಯೋಗೇಶ್ವರನಾದ ಶ್ರೀಕೃಷ್ಣನು ಸದ್ಗುರು, ಅವ್ಯಕ್ತನಾದ ಪರಮಾತ್ಮನು ಆತನಲ್ಲಿ ವ್ಯಕ್ತ. ಆತನು ಹೇಳುವನು, ಮಹಾಪುರುಷರಿಗೆ ಶರಣಾಗದೆ ಯಾವ ಸಾಧಕನು ಕೇವಲ ತನ್ನ ಬಲದ ಮೇಲೆಯೇ ಮುನ್ನಡೆಯುವನೋ ತಾನೀಗ ಈ ಸ್ಥಿತಿಯಲ್ಲಿರುವೆ, ಮುಂದೆ ಇಂತಹ ಸ್ಥಿತಿಗೆ ಇರಬಹುದು. ತಾನು ತನ್ನ ಅವ್ಯಕ್ತ ಶರೀರವನ್ನೇ ಪಡೆಯುವೆ, ಅದು ನನ್ನ ರೂಪವೇ ಆಗುವುದು, ನಾನು ಅಲ್ಲೇ ಇರುವೆ ಎಂದು ಯೋಚಿಸುತ್ತಾ ಪ್ರಾಪ್ತಿಯ ದಾರಿ ಕಾಯದೆ ತನ್ನ ಶರೀರವನ್ನೇ ಸೋಹಂ ಎಂದು ಹೇಳುವನು. ಅದೇ ಈ ದಾರಿಯಲ್ಲಿ ಬರುವ ದೊಡ್ಡ ತೊಡಕು. ಆತನು ದುಃಖಾಲಯಂ ಅಶಾಶ್ವತಂ, ಅದರಲ್ಲೇ ತೊಳಲುತ್ತಾ ಭ್ರಮಿಸುವನು. ಆದರೆ ನನ್ನಲ್ಲಿ ಶರಣಾದವನು.
ಯೇತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ.
ನನ್ನಲ್ಲೇ ಪೂರ್ಣ ಪರಾಯಣರಾಗಿ ಸಮಸ್ತ ಕರ್ಮಗಳನ್ನೂ ಉಪಾಸನೆಗಳನ್ನೂ ನನಗೇ ಸಮರ್ಪಿಸಿ ಅನನ್ಯ ಭಾವದ ಯೋಗದಿಂದ, ಎಂದರೆ ಉಪಾಸನೆ, ಆರಾಧನೆ, ಪೂಜನೆ, ಭಜನೆ ಮುಂತಾದ ಪ್ರಕ್ರಿಯೆಗಳಿಂದ ನಿರಂತರ ಚಿಂತನೆ ಮಾಡುವವರು.
ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾ.
ನನ್ನಲ್ಲೇ ಮನಸ್ಸನ್ನು ನೆಟ್ಟವರಾಗುವರು. ಅಂತಹ ಭಕ್ತರನ್ನು ನಾನು ಮೃತ್ಯು ರೂಪವಾದ ಸಂಸಾರದಿಂದ ಮೇಲೆತ್ತುವೆನು. ಈ ಪ್ರಕಾರವಾದ ಪ್ರೇರಣೆ ಮತ್ತು ವಿಧಿಗಳ ಬಗ್ಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು.
ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ.
ಆದ್ದರಿಂದ ಅರ್ಜುನ, ನನ್ನಲ್ಲೇ ಮನಸ್ಸನ್ನು ನೆಡು, ನನ್ನಲ್ಲಿಯೂ ಬುದ್ಧಿಯನ್ನು ಬೇರೂರು. ಅನಂತರ ನೀನು ನನ್ನಲ್ಲೇ ನಿವಾಸ ಮಾಡುವೆ, ಇದರಲ್ಲಾವ ಸಂಶಯವೂ ಇಲ್ಲ. ಮನಸ್ಸನ್ನೂ ಬುದ್ಧಿಯನ್ನೂ ನೆಡಲಾಗಿದ್ದರೆ ಮನಸ್ಸನ್ನು ತಡೆಯುವುದು ಗಾಳಿಯನ್ನು ತಡೆಯ ಹೋದಂತೆ, ಅದು ದುಷ್ಕರ ಎಂದು ಹೇಳಿರುವನು. ಅದಕ್ಕೆ ಯೋಗೀಶ್ವರನಾದ ಶ್ರೀಕೃಷ್ಣನು ಹೇಳುವನು.
ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ.
ಒಂದು ವೇಳೆ ನಿನಗೆ ನನ್ನಲ್ಲಿ ಮನಸ್ಸನ್ನು ಅಚಲವಾಗಿ ನೆಲೆಗೊಳಿಸಲಾಗದಿದ್ದರೆ, ಎಲೆ ಅರ್ಜುನ, ಯೋಗಾಭ್ಯಾಸದ ಮೂಲಕ ನನ್ನನ್ನು ಪಡೆಯುವ ಇಚ್ಛೆಯನ್ನು ತಾಳು. ಮನಸ್ಸು ಎತ್ತ ಹರಿದರೂ ಮತ್ತೆ ಅದನ್ನು ಎಳತಂದು ಆರಾಧನೆ ಉಪಾಸನೆಗಳಿಗೆ ಪ್ರವೃತ್ತಗೊಳಿಸುವ ಕ್ರಿಯೆಯೇ ಅಭ್ಯಾಸ. ಒಂದು ವೇಳೆ ಇದೂ ಸಾಧ್ಯವಾಗದಿದ್ದರೆ
ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ.
ಅಭ್ಯಾಸದಲ್ಲೂ ಒಂದು ವೇಳೆ ಅಸಮರ್ಥನಾದೆಯಾದರೆ ಕೇವಲ ನನ್ನನ್ನು ಕುರಿತೇ ಕರ್ಮ ಮಾಡು, ಅಂದರೆ ಆರಾಧನೆ ಮುಂತಾದವುಗಳಲ್ಲಿ ತತ್ಪರನಾಗು. ಈ ರೀತಿ ನನ್ನ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡುತ್ತಾ ನೀನು ನನ್ನ ಪ್ರಾಪ್ತಿ ರೂಪವಾದ ಸಿದ್ಧಿಯನ್ನೇ ಹೊಂದುವೆ. ಅರ್ಥಾತ್ ಅಭ್ಯಾಸವು ನಿನ್ನನ್ನು ಪಾರು ಮಾಡದಿದ್ದರೆ ಸಾಧನಾ ಮಾರ್ಗದಲ್ಲಿ ನೆಲೆಯಾಗಿ ನಿಲ್ಲು.
ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್.
ಇದನ್ನೂ ಮಾಡಲಾಗದಿದ್ದರೆ ಸಂಪೂರ್ಣ ಕರ್ಮ ಫಲಗಳನ್ನು ತ್ಯಾಗ ಮಾಡು, ಅರ್ಥಾತ್ ಲಾಭ ಹಾನಿಗಳ ಚಿಂತೆಯೊಳಗಾಗಿ ಅದನ್ನು ಕೈಬಿಟ್ಟು ಮದ್ಯೋಗಕ್ಕೆ ಆಶ್ರಿತನಾಗಿ, ಅಂದರೆ ಸಮರ್ಪಣ ಮನೋಭಾವದಿಂದ ಓರ್ವ ಆತ್ಮವಂಶ ಪುರುಷನಿಗೆ ಶರಣಾಗು. ಅವನಿಂದ ಪ್ರೇರಣೆ ಹೊಂದಿ ಕರ್ಮವು ಸ್ವತಃ ಆಗತೊಡಗುವುದು. ಸಮರ್ಪಣಾಪೂರ್ವಕ ಕರ್ಮಫಲವನ್ನು ತ್ಯಜಿಸುವ ಮಹತ್ವವನ್ನು ಕುರಿತು ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು,
ಶ್ರೇಯೋ ಹಿ ಜ್ಞಾನಮಭ್ಯಾಸಾಜ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ.
ಕೇವಲ ಚಿತ್ತ ನಿರೋಧ ಮಾಡುವ ಅಭ್ಯಾಸಕ್ಕಿಂತ ಜ್ಞಾನ ಮಾರ್ಗವನ್ನು ಅನುಸರಿಸಿ ಕರ್ಮದಲ್ಲಿ ಪ್ರವೃತ್ತನಾಗುವುದು ಶ್ರೇಷ್ಠವಾದುದು. ಜ್ಞಾನ ಮಾಧ್ಯಮದಿಂದ ಕರ್ಮಕ್ಕೆ ಕಾರ್ಯರೂಪ ನೀಡುವುದಕ್ಕಿಂತಲೂ ಧ್ಯಾನವು ಶ್ರೇಷ್ಠವಾದುದು. ಏಕೆಂದರೆ ಧ್ಯಾನದಲ್ಲಿ ಇಷ್ಟವು ಬೆರೆತೇ ಇರುವುದು. ಧ್ಯಾನಕ್ಕಿಂತಲೂ ಸಮಸ್ತ ಕರ್ಮಗಳ ಫಲವನ್ನು ತ್ಯಾಗ ಮಾಡುವುದು ಶ್ರೇಷ್ಠ. ಏಕೆಂದರೆ ಇಷ್ಟಕ್ಕೆ ಸರ್ವಸ್ವವನ್ನೂ ಸಮರ್ಪಿಸುವುದರೊಂದಿಗೆ ಯೋಗದ ಮೇಲೆ ದೃಷ್ಟಿಯಿಟ್ಟು ಕರ್ಮವನ್ನು ಅದರ ಫಲವನ್ನೂ ತ್ಯಾಗ ಮಾಡುವುದರಿಂದ ಅಂಥವರ ಯೋಗಕ್ಷೇಮದ ಹೊಣೆಗಾರಿಕೆ ಇಷ್ಟದ ಮೇಲೆ ಬರುವುದು. ಆದ್ದರಿಂದ ಈ ತ್ಯಾಗದಿಂದ ಆತನು ತತ್ಕಾಲದಲ್ಲೇ ಪರಮಶಾಂತಿಯನ್ನು ಪಡೆಯುವನು. ಈಗಿನವರೆಗೂ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದುದು ಅವ್ಯಕ್ತದ ಉಪಾಸನೆ ಮಾಡುವ ಜ್ಞಾನ ಮಾರ್ಗಿಗಿಂತಲೂ ಸಮರ್ಪಣಾ ಮನೋಭಾವದಿಂದ ಕರ್ಮ ಮಾಡುವ ನಿಷ್ಕಾಮ ಕರ್ಮಯೋಗಿಯು ಅಧಿಕನಾದವನು ಎಂದು. ಇಬ್ಬರೂ ಮಾಡುವುದು ಒಂದೇ. ಕರ್ಮವಾದರೂ ಜ್ಞಾನ ಮಾರ್ಗಿಯ ಪಥದಲ್ಲಿ ತೊಡಕುಗಳು ಹೆಚ್ಚು. ಆತನ ಲಾಭ ಹಾನಿಗಳ ಹೊಣೆ ಸ್ವಯಂ ಆತನದ್ದೇ ಆಗಿರುವು. ಅದೇ ಸಮರ್ಪಣ ಮನೋಭಾವದ ಭಕ್ತನ ಹೊಣೆ ಮಹಾಪುರುಷನಾದಾಗಿರುವುದು. ಆದ್ದರಿಂದ ಈತನು ಕರ್ಮಫಲವನ್ನು ತ್ಯಾಗ ಮಾಡುವ ಮೂಲಕ ಶೀಘ್ರವಾಗಿ ಶಾಂತಿಯನ್ನು ಪಡೆಯುವನು. ಈಗ ಶಾಂತಿಯನ್ನು ಪಡೆದ ಪುರುಷನ ಲಕ್ಷಣಗಳನ್ನು ಕುರಿತು ಹೇಳುವನು.
ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ.
ಈ ರೀತಿ ಶಾಂತಿಯನ್ನು ಪಡೆದ ಪುರುಷನು ಸಮಸ್ತ ಭೂತಗಳಲ್ಲಿ ದ್ವೇಷಭಾವವಿಲ್ಲದವನು, ಎಲ್ಲರನ್ನೂ ಪ್ರೇಮಿಸುವವನು, ಅಕಾರಣವಾಗಿಯೇ ಕರುಣಾಳುವು, ಅಹಂಕಾರ ಮಮಕಾರಗಳಿಲ್ಲದವನು, ಸುಖ ದುಃಖಗಳೆರಡರಲ್ಲೂ ಏಕ ಪ್ರಕಾರವಾಗಿರುವವನು, ಕ್ಷಮಾಶೀಲನೂ ಆಗಿರುವನು.
ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ.
ಸದಾ ಸಂತುಷ್ಟನು, ಯೋಗದಲ್ಲಿ ಸರ್ವದಾ ಪರಾಕಾಷ್ಠೆಯನ್ನು ತಾಳಿದವನು, ಲಾಭಹಾನಿಗಳೇನೇ ಬಂದರೂ ಅದರಲ್ಲಿ ಸಂತೋಷಿಸುವವನು, ಮನಸ್ಸು ಇಂದ್ರಿಯಗಳೊಂದಿಗೆ ಶರೀರವನ್ನು ತನ್ನ ವಶಪಡಿಸಿಕೊಂಡವನು, ದೃಢ ನಿಶ್ಚಯವುಳ್ಳವನು, ನನ್ನಲ್ಲೇ ಸಮರ್ಪಿಸಿದ ಮನೋಬುದ್ಧಿಯುಳ್ಳವನು ಆದ ಆ ನನ್ನ ಭಕ್ತನು ಎಂದೆಂದೂ ನನಗೆ ಪ್ರಿಯನು.
ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷಾಮರ್ಷ ಭಯೋ ದ್ವೇಗೈರ್ ಮುಕ್ತೋ ಯಃ ಸಚ ಮೇ ಪ್ರಿಯ.
ಯಾರಿಂದ ಯಾವ ಜೀವಿಯು ಉದ್ವೇಗಕ್ಕೊಳಗಾಗುವುದಿಲ್ಲವೋ, ಯಾವಾತನು ಯಾವುದರೊಂದರಿಂದಲೂ ಉದ್ವಿಗ್ನನಾಗುವುದಿಲ್ಲವೋ, ಅಂತಹ ಹರ್ಷ ಸಂತಾಪ ಭಯ ವಿಕ್ಷೋಭಣೆಗಳಿಂದ ಮುಕ್ತನಾದ ಭಕ್ತನೂ ನನ್ನ ಪ್ರೀತಿಪಾತ್ರನು. ಸಾಧಕರಿಗೆ ಈ ಶ್ಲೋಕವು ಅತ್ಯಂತ ಉಪಯುಕ್ತವಾದುದು. ಅವರು ಹೇಗಿರಬೇಕೆಂದರೆ ಅವರಿಂದ ಯಾರೊಬ್ಬರಿಗೂ ನೋವಾಗಬಾರದು. ಇದನ್ನೇನೋ ಸಾಧಕನು ಮಾಡಬಹುದು, ಆದರೆ ಇತರರು ಈ ಆಚರಣೆಯಿಂದ ನಡೆಯುವುದಿಲ್ಲ. ಅವರು ಎಷ್ಟೆಂದರೂ ಸಂಸಾರಿಗಳು. ಅವರು ಬೆಂಕಿಯನ್ನು ಕಾರುವರು, ಏನಾದರೂ ಒಟಗುಟ್ಟುವರು. ಆ ವರ್ತನೆ ಮಾತುಗಳಿಂದ ಪತಕನು ತನ್ನ ಮನದಲ್ಲಿ ತೊಳಲಾಡಬಾರದು, ಬೇಸರಿಸಬಾರದು. ಚಿಂತನದಲ್ಲಿ ಸುರತವು ಒಂದೇ ಬರಿಯಾಗಿರಬೇಕು. ಕ್ರಮವು ತುಂಡಾಗಬಾರದು. ಉದಾಹರಣೆಗೆ, ನೀವು ರಸ್ತೆಯ ಮೇಲೆ ಎಡಪಕ್ಕದಲ್ಲಿ ನಿಯಮಾನುಕೂಲವಾಗಿ ನಡೆದು ಹೋಗುತ್ತಿರುವಿರಿ. ಓರ್ವನು ಮದ್ಯಪಾನ ಮಾಡಿಕೊಂಡು ಬರುತ್ತಿರುವನು. ಅವನಿಗೆ ತಾಕದಂತೆ ತೊಂದರೆಯಾಗದಂತೆ ಮುಂದೆ ಹೋಗುವುದು ನಿಮ್ಮ ಹೊಣೆ.
ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೀ ಪ್ರಿಯ.
ಯಾವ ಆಸೆ ಆಕಾಂಕ್ಷೆಗಳನ್ನೂ ಇಟ್ಟುಕೊಳ್ಳದವನು, ಪವಿತ್ರನಾದವನು, ದಕ್ಷನು ಶ್ರೀಕೃಷ್ಣನು ಹೇಳುವಂತೆ ಕರ್ಮವೆಲ್ಲ ಒಂದೇ. ನಿಯತವಾದ ಕರ್ಮ, ನಿಯತವಾದ ಆರಾಧನೆ, ಚಿಂತನೆ ಇವುಗಳಲ್ಲಿ ದಕ್ಷನಾಗಿರುವವನು ಎಂದು ತಾತ್ಪರ್ಯ. ಪಕ್ಷ ವಿಪಕ್ಷಗಳಿಗೆ ಹೊರತಾದವನು, ದುಃಖಗಳಿಂದ ಮುಕ್ತನಾದವನು, ಎಲ್ಲ ಆರಂಭಗಳನ್ನೂ ತೊರೆದವನು ಆದ ನನ್ನ ಭಕ್ತನು ನನಗೆ ತುಂಬಾ ಪ್ರೀತಿಪಾತ್ರನು. ಮಾಡಲರ್ಹವಾದ ಯಾವುದೊಂದು ಕಾರ್ಯವು ಅವನ ಮೂಲಕ ಆರಂಭವಾಗಲು ಶೇಷವಾಗಿರುವುದಿಲ್ಲ.
ಯೋ ನರಿಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೀ ಪ್ರಿಯ.
ಎಂದೇ ಆದರೂ ಸಂತೋಷದಿಂದ ಉಬ್ಬುವವನು, ದ್ವೇಷ ಮಾಡದವನು, ಶೋಕಿಸದವನು, ಆಸೆ ಮಾಡದವನು, ಶುಭಾಶುಭವೆಂಬ ಎಲ್ಲಾ ಕರ್ಮಗಳನ್ನು ಫಲವನ್ನೂ ತೊರೆದವನು, ಶುಭವೆಂಬುದು ಬೇರಿಲ್ಲ, ಅಶುಭವೆಂಬುದು ಯಾವುದೂ ಇಲ್ಲ, ಭಕ್ತಿಯ ಪಾರಮ್ಯವನ್ನು ಮುಟ್ಟಿದ ನನ್ನ ಭಕ್ತನು ನನಗೆ ಪ್ರಿಯನಾದವನು.
ಸಮ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿವರ್ಜಿತ.
ಇವನು ಶತ್ರು, ಇವನು ಮಿತ್ರ ಎಂದಾಗಲಿ, ಮಾನವಿದು ಅಪಮಾನವಿದು ಎಂದಾಗಲಿ, ಕುಂದು ಕೊರತೆ ಎನಿಸದೆ ಸಮಾನನಾಗಿರುವವನು, ಅಂತಃಕರಣಗಳೆಲ್ಲವೂ ನೆಮ್ಮದಿಯಿಂದಿರುವವನು, ಬಿಸಿಲು ಚಳಿ ಸುಖ ದುಃಖ ಮುಂತಾದ ದ್ವಂದ್ವಗಳಿಂದ ಮುಕ್ತನಾದವನು, ಆಸಕ್ತಿರಹಿತನು ಹಾಗೂ
ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ.
ನಿಂದೆ ಮತ್ತು ಸ್ತುತಿ ಎರಡನ್ನೂ ಒಂದೇ ಸಮನೆಂದು ತಿಳಿಯುವವನು ಮನನಶೀಲತೆಯ ತುಟ್ಟ ತುದಿಗೆ ಮುಟ್ಟಿ ಮನಸಹಿತವಾದ ಇಂದ್ರಿಯಗಳು ಶಾಂತಿಯಿಂದಿರುವ ಆತನು, ಶರೀರವು ಏನಕ್ಕೇನ ಪ್ರಕಾರವಾಗಿ ನಿರ್ವಾಹವಾದರೂ ಅದರಿಂದ ಸಂತುಷ್ಟಿಯನ್ನು ಪಡೆಯುವವನು, ತನ್ನ ನಿವಾಸವು ಜೋಪಡಿಯಾಗಿರಲಿ ಹುಲ್ಲು ಮನೆಯಾಗಿರಲಿ ಅದರಲ್ಲಿ ಯಾವ ಮಮತ್ವವನ್ನೂ ಕಾಣದವನು, ಭಕ್ತಿಯ ಪರಮ ಸ್ಥಿತಿಯನ್ನೂ ಮುಟ್ಟಿರುವ ಸ್ಥಿರ ಬುದ್ಧಿಯುಳ್ಳ ಪುರುಷನನ್ನು ನಾನು ಮೆಚ್ಚುವೆನು.
ಯೇತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾಮತ್ ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾ.
ನನ್ನಲ್ಲೇ ಪರಾಯಣರಾಗಿ ಹೃತ್ಪೂರ್ವಕ ಶ್ರದ್ಧೆಯಿಂದೊಡಗೂಡಿದ ಪುರುಷರು ಈ ಮೇಲೆ ಹೇಳಿದ ಧರ್ಮಮಯವಾದ ಅಮೃತವನ್ನು ಸವಿದು ಸೇವಿಸಿದರೆ ಅಂತಹ ಭಕ್ತರು ನನ್ನ ಅತಿಶಯವಾದ ಪ್ರೀತಿಗೆ ಪಾತ್ರರಾಗುವರು. ನಿಷ್ಕರ್ಷೆ: ಕಳೆದ ಅಧ್ಯಾಯದ ಕೊನೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದುದೇನೆಂದರೆ, ಅರ್ಜುನ, ನಿನ್ನ ವಿನಃ ಬೇರಾರೂ ಪಡೆಯಲಿಲ್ಲ, ಮುಂದಾದರೂ ಪಡೆಯಲಾರರು, ನೀನು ಕಣ್ಣಂತೆ ಬೇರಾರೂ ಕಾಣಲಾರರು, ಆದರೆ ಅನನ್ಯ ಭಕ್ತಿ ಅನುರಾಗಗಳಿಂದ ಪೂಜಿಸುವವರು ನನ್ನನ್ನು ಇದೇ ರೀತಿ ನೋಡಬಹುದು, ತತ್ವದಿಂದರಿಯಬಹುದು, ನನ್ನಲ್ಲಿ ಪ್ರವೇಶವನ್ನೂ ಪಡೆಯಬಹುದು. ಅರ್ಥಾತ್ ಪರಮಾತ್ಮ ಎಂಬುದು ಎಲ್ಲರೂ ಪಡೆಯಬಹುದಾದ ಒಂದು ಸತ್ತ. ಆದ್ದರಿಂದ ಅರ್ಜುನ, ಭಕ್ತನಾಗು. ಅರ್ಜುನನು ಈ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡುವನು. ಭಗವಾನ್, ಅನನ್ಯ ಭಾವದಿಂದ ನಿನ್ನನ್ನೇ ಕಣ್ಮುಚ್ಚಿ ಪೂಜಿಸುವವರು ಮತ್ತು ಅಕ್ಷರ ಅವ್ಯಕ್ತದ ಚಿಂತನೆ ಮಾಡುವ ಉಪಾಸಕರು, ಇವರಲ್ಲಿ ಉತ್ತಮ ಯೋಗವಿದರು ಯಾರು? ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದನು, ಇಬ್ಬರೂ ನನ್ನನ್ನೇ ಪಡೆಯುವರು, ಏಕೆಂದರೆ ನಾನು ಅವ್ಯಕ್ತ ಸ್ವರೂಪ. ಆದರೆ ಇಂದ್ರಿಯಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡು ಮನಸ್ಸನ್ನು ಎಲ್ಲೆಡೆಗಳಿಂದಲೂ ಹಿಂದೆಳೆದು ಅವ್ಯಕ್ತನಾದ ಪರಮಾತ್ಮನಲ್ಲಿ ಆಸಕ್ತನಾಗಿರುವವನ ಪಥದಲ್ಲಿ ಅನೇಕ ತೊಂದರೆಗಳಿರುವು. ದೇಹದ ಅಧ್ಯಾಸವಿರುವವರೆಗೆ ಅವ್ಯಕ್ತ ಸ್ವರೂಪದ ಪ್ರಾಪ್ತಿ ದುಃಖಪೂರ್ಣವಾದುದು. ಏಕೆಂದರೆ ಅವ್ಯಕ್ತ ಸ್ವರೂಪವು ಚಿತ್ತದ ನಿರೋಧ ಮತ್ತು ವಿಲಯ ಕಾಲದಲ್ಲಿ ದೊರಕುವಂತಹದ್ದು. ಅದಕ್ಕಿಂತ ಮೊದಲು ಆತನ ಶರೀರವೇ ಅವನಿಗೆ ಬಾಧಕವಾಗಿ ಅಡ್ಡ ನಿಲ್ಲುವುದು. ನಾನಿದ್ದೇನೆ, ನನ್ನನ್ನು ಪಡೆಯಬೇಕು ಎಂದು ಹೇಳುತ್ತಲೇ ಅವನು ತನ್ನ ಶರೀರದ ಕಡೆಗೆ ತಿರುಗಿಕೊಳ್ಳುವನು. ಆತನು ತತ್ತರಿಸುವುದೇ ಹೆಚ್ಚು. ಆದ್ದರಿಂದ ಅರ್ಜುನ, ನೀನು ನಿನ್ನ ಸಮಸ್ತ ಕರ್ಮಗಳನ್ನೂ ನನಗೆ ಸಮರ್ಪಿಸಿ ಅನನ್ಯ ಭಕ್ತಿಯಿಂದ ನನ್ನ ಚಿಂತನೆ ಮಾಡು. ನನ್ನಲ್ಲಿ ಅನನ್ಯ ಪರಾಯಣವಾಗಿ ಸಂಪೂರ್ಣ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ಮಾನವ ಶರೀರಧಾರಿಯಾದ ನನ್ನನ್ನು ಸುಗುಣ ಯೋಗಿಯ ರೂಪದ ಧ್ಯಾನ ಮುಖೇನ ತೈಲ ಧಾರೆಯಂತೆ ನಿರಂತರವಾಗಿ ಚಿಂತನೆ ಮಾಡುವವರನ್ನು ಶೀಘ್ರವಾಗಿ ಸಂಸಾರ ಸಾಗರದಿಂದ ಮೇಲೆತ್ತುವೆನು. ಆದ್ದರಿಂದ ಭಕ್ತಿ ಮಾರ್ಗವು ಶ್ರೇಷ್ಠವಾದುದು. ಅರ್ಜುನ, ಮನಸ್ಸನ್ನು ನನ್ನಲ್ಲಿ ಬೇರೂರು. ಮನಸ್ಸು ಅತ್ತಿತ್ತ ಓಡಿದರೂ ಮತ್ತೆ ಮತ್ತೆ ಅದನ್ನು ಹಿಂದೆಳೆದು ನನ್ನಲ್ಲಿ ನೆಡಲು ಅಭ್ಯಾಸ ಮಾಡು. ಬೇರೆಡೆ ಹೋಗುವುದನ್ನು ನಿಷೇಧಿಸು. ಅದೂ ಸಾಧ್ಯವಾಗದಿದ್ದರೆ ನಿನ್ನ ಪಾಡಿಗೆ ನೀನು ನಿನ್ನ ಕರ್ಮವನ್ನು ಮಾಡು. ಕರ್ಮವೊಂದೇ ಯಜ್ಞಾರ್ಥವಾದ ಕರ್ಮ. ನೀನು ಕಾರ್ಯಂ ಕರ್ಮವನ್ನು ಮಾಡುತ್ತಿರು, ಬೇರೇನೂ ಬೇಡ, ಅಷ್ಟನ್ನೇ ಮಾಡು. ಅದರಿಂದ ಪಾರಾದರೆ ಸರಿ, ಪಾರಾಗದಿದ್ದರೂ ಸರಿ. ಅದೂ ಸಾಧ್ಯವಾಗದಿದ್ದಾಗ ಸ್ಥಿತಪ್ರಜ್ಞನೂ ಆತ್ಮವಂತನೂ ಆದ ಮಹಾಪುರುಷನಿಗೆ ಶರಣಾಗಿ ನಿನ್ನೆಲ್ಲಾ ಕರ್ಮ ಫಲಗಳನ್ನೂ ತ್ಯಜಿಸು. ಹೀಗೆ ತ್ಯಾಗ ಮಾಡುವುದರಿಂದ ನೀನು ಪರಮಶಾಂತಿಯನ್ನೈದುವೆ. ನಂತರ ಪರಮಶಾಂತಿಯನ್ನು ಹೊಂದಿದ ಭಕ್ತನ ಲಕ್ಷಣಗಳನ್ನು ಕುರಿತು ಹೇಳುವನು. ಸಮಸ್ತ ಭೂತಗಳಲ್ಲಿ ದ್ವೇಷಭಾವವಿಲ್ಲದವನೂ, ಕರುಣಾಯುಕ್ತನೂ, ದಯಾಳುವೂ, ಅಹಂಕಾರ ಮಮಕಾರಗಳನ್ನು ಬಿಟ್ಟವನೂ ಆದ ಭಕ್ತನು ನನ್ನ ಪ್ರೀತಿಗೆ ಪಾತ್ರನು. ಧ್ಯಾನ ಯೋಗದಲ್ಲಿ ನಿರಂತರವೂ ತನ್ಮಯನಾಗಿರುವವನು, ಆತ್ಮವಂತನೂ ಆತ್ಮಸ್ಥಿತನೂ ಆದ ಭಕ್ತನು ನನಗೆ ಅತೀವ ಪ್ರಿಯನು. ತನ್ನಿಂದ ಯಾರೂ ಉದ್ವೇಗಗೊಳ್ಳಬಾರದು, ತಾನೂ ಇನ್ನೊಬ್ಬರಿಂದ ಉದ್ವೇಗಕ್ಕೊಳಗಾಗಬಾರದು. ಅಂತಹ ಭಕ್ತನು ನನಗೆ ತುಂಬಾ ಮೆಚ್ಚುಗೆ. ಶುದ್ಧನು, ದಕ್ಷನು, ದುಗುಡ ದುಮ್ಮಾನಗಳಿಂದ ಉಪರತನಾದವನು, ಸರ್ವಾರಂಭಗಳನ್ನೂ ಬಿಟ್ಟು ಪಾರಾದವನು, ಅಂತಹ ಭಕ್ತನು ನನಗೆ ಪ್ರೀತಿ ಪಾತ್ರನು. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿದವನು, ಶುಭಾಶುಭಗಳೆಂಬುದನ್ನು ಒದರಿ ಪಾರಮ್ಯವನ್ನು ಕಂಡವನು ಆದ ಭಕ್ತನು ನನಗೆ ಪ್ರಿಯನು. ನಿಂದೆ ಸ್ತುತಿಗಳೆರಡಲ್ಲೂ ಸಮಾನ ಭಾವವನ್ನು ತಾಳಿದವನು, ಮೌನಿಯು, ಎಲ್ಲ ಇಂದ್ರಿಯ ಮನಸ್ಸನ್ನು ಶಾಂತಗೊಳಿಸಿ ಯಾವ ಗಲಿಬಿಲಿಗೂ ಒಳಗಾಗದೆ ಮೌನವಾಗಿರುವವನು, ಹೇಗೋ ಪ್ರಾಣಧಾರಣೆಯೊಂದಿದ್ದರೆ ಸಾಕು ಎಂಬ ಧೋರಣೆಯುಳ್ಳವನು, ಮನೆಯೋ ಗುಡಿಸಲೋ ನಿಲ್ಲಲು ಒಂದು ನೆಲೆಯಾದರಾಯಿತು ಎಂಬ ಮನೋಭಾವವನ್ನು ತಾಳಿದವನು, ಶರೀರ ರಕ್ಷಣೆಗೆ ಹೆಚ್ಚಾಗಿ ಗಮನವಿಯದವನು ಆದ ಸ್ಥಿತಪ್ರಜ್ಞವಾದ ಭಕ್ತನು ನನ್ನ ಪ್ರೀತಿ ಪಾತ್ರನು. ಈ ರೀತಿ 11ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಶಾಂತಿಯನ್ನು ಪಡೆದ ಭಕ್ತನ ಲಕ್ಷಣಗಳ ಬಗ್ಗೆ ಪ್ರಕಾಶ ಬೀರಿದನು. ಇದು ಸಾಧಕರಾದವರಿಗೆ ಉಪಯುಕ್ತವಾದುದು. ಕಡೆಯಲ್ಲಿ ನಿರ್ಣಯವನ್ನು ನೀಡುತ್ತಾ ಅವನೆಂದನು, ಅರ್ಜುನ, ನನ್ನಲ್ಲಿಯೇ ಪರಾಯಣವಾಗಿ ಅನನ್ಯ ಶ್ರದ್ಧೆಯಿಂದ ಕೂಡಿದ ಪುರುಷನು ಈ ಮೇಲೆ ಹೇಳಿದ ಧರ್ಮಮಯವಾದ ಅಮೃತವನ್ನು ನಿಷ್ಕಾಮಭಾವದಿಂದ ವಿಹಿತವಾದ ಆಚರಣೆಯಲ್ಲಿ ತರುವುದಾದರೆ ಅಂತಹ ಭಕ್ತರು ನನಗೆ ಅತೀವ ಪ್ರೀತಿ ಪಾತ್ರರಾಗುವರು. ಆದ್ದರಿಂದ ಸಮರ್ಪಣಾ ಬುದ್ಧಿಯಿಂದ ಈ ಕರ್ಮದಲ್ಲಿ ಪ್ರವೃತ್ತನಾಗುವುದು ಶ್ರೇಯಸ್ಕರ. ಏಕೆಂದರೆ ಅದರ ಲಾಭ ಹಾನಿಗಳ ಹೊಣೆಯನ್ನು ಇಷ್ಟವಾದ ಸದ್ಗುರು ತಾನು ಹೊರುವನು. ಇಲ್ಲಿ ಶ್ರೀಕೃಷ್ಣನು ಸ್ವರೂಪಸ್ಥನಾದ ಮಹಾಪುರುಷನ ಲಕ್ಷಣಗಳನ್ನು ಹೇಳಿರುವನು. ಅವನಿಗೆ ಶರಣಾಗಬೇಕೆಂದು ತಿಳಿಸಿರುವನು. ಕಡೆಯಲ್ಲಿ ತನ್ನ ಮೊರೆ ಹೋಗುವಂತೆ ಪ್ರೇರೇಪಿಸಿ ಆ ಮಹಾಪುರುಷನಿಗೆ ಸರಿ ಸಮಾನನೆಂದು ತನ್ನನ್ನು ಘೋಷಿಸಿಕೊಂಡಿರುವನು. ಶ್ರೀಕೃಷ್ಣನು ಓರ್ವ ಯೋಗಿ, ಮಹಾತ್ಮ. ಈ ಅಧ್ಯಾಯದಲ್ಲಿ ಭಕ್ತಿಯನ್ನು ಶ್ರೇಷ್ಠವೆನ್ನಲಾಗಿದೆ. ಆದ್ದರಿಂದ ಈ ಅಧ್ಯಾಯಕ್ಕೆ ನಾಮಕರಣ ಭಕ್ತಿಯೋಗ ಎಂಬುದು ಯುಕ್ತಿ ಸಂಗತವಾಗಿಯೇ ಇದೆ.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಭಕ್ತಿಯೋಗ ಎಂಬ 12ನೇ ಅಧ್ಯಾಯವು ಪೂರ್ಣವಾಗಿದೆ.
ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೆ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ.
ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಭಕ್ತಿಯೋಗೋ ಎಂಬ 12ನೇ ಅಧ್ಯಾಯವು ಸಮಾಪ್ತಿಯಾಗಿದೆ.
ಹರಿ ಓಂ ತತ್ಸತ್.